41. ತದೇತತ್ ನಾಡ್ಯಾಖ್ಯಂ ಸ್ಥಾನಂ ಪೂರ್ಣಾನಂದಸ್ಯ ಹರೇಹೆ ಸಂಬಂಧಿತ್ವಾತ್ ನಾಂದನಂ ನಾಂದನಂ ಅಂತ ಕರೆದು ಯಾತಕ್ಕೆ ಅದು ಬ್ರಹ್ಮನಾಡಿ ಅದು ಯಾತಕ ಹೆಸರು ಬಂತು ಅಂದರೆ ಪೂರ್ಣಾನಂದಸ್ಯ ಹರೇಹೆ ಸಂಬಂಧಿತ್ವಾತ್ ನಾಂದನಂ ಪೂರ್ಣಾನಂದನಾದ ಶ್ರೀಹರಿಯ ಸಂಬಂಧವನ್ನು ಹೊಂದಿರೋದರಿಂದ ಮುಖ್ಯವಾಗಿ ಪರಮಾತ್ಮ ಸುಷುಮ್ನಾಡಿಯಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿರೋದರಿಂದ ಅದಕ್ಕೆ ನಾಂದನ ಅಂತ ಹೆಸರಿದೆ. ಉಪಲಕ್ಷಣಮೇತತ್ ವಾಸುದೇವ ಪ್ರಪದಾಭ್ಯಾಂಚ ಪ್ರವಿಷ್ಟ ಇತಿ ಗ್ರಾಹ್ಯಂ. ಒಂದು ಕಡೆಗೆ ಬ್ರಹ್ಮನಾಡಿಯಿಂದ ಒಳಗೆ ಪ್ರವೇಶ ಮಾಡ್ತಾನೆ, ಇನ್ನೊಂದು ಕಡೆಗೆ ಪ್ರಪದದಿಂದ ಹರಡಿಯಿಂದ ಪ್ರವೇಶ ಮಾಡ್ತಾನೆ ಮುಂಗಾಲಿನಿಂದ. ತಸ್ಯೈವ ಹರೇಹೇ ಅದಕ್ಕೆ ವಾಸುದೇವ ರೂಪ ಅಂತ ಹೆಸರು. ತಸ್ಯೈವ ಹರೇಹೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣಾಖ್ಯಸ್ಯ ರೂಪತ್ರಯಸ್ಯ ಕ್ರಮೇಣ ತ್ರಯ ಆವಸಥಾಹ ತ್ರೀಣಿ ಸ್ಥಾನಾನಿ. ಆ ಪರಮಾತ್ಮನಿಗೆ ವಾಸುದೇವ ರೂಪದ ಶ್ರೀಹರಿಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅಂತಕ್ಕಂಥ ರೂಪತ್ರಯಸ್ಯ ಕ್ರಮೇಣ ತ್ರಯ ಆವಸಥಾಹ ತ್ರೀಣಿ ಸ್ಥಾನಾನಿ. ಮೂರು ರೂಪಗಳು, ಅದಕ್ಕೆ ಮೂರು ಸ್ಥಾನಗಳು. ಯಾವುದವು ಅಂದರೆ ಅತಯವ ತ್ರಯ ಸ್ಥಾನ ವಿಶೇಷ ಅಕ್ಷಿ ಕಂಠ ಹೃದಯ ರೂಪಾ. ಅಕ್ಷಿ ಆ ನೆಲೆ, ಆವಸ ಆಯತನ, ಆವಸತ ಆಯತನ ನೆಲೆ. ಪ್ರಪದ ಹೇಳಿದ್ದಾರೆ ಮುಂಗಾಲು, ಮುಂಗಾಲಿನಿಂದ ಪ್ರವೇಶ ಮಾಡ್ತಾನೆ. ಮೇಲೆ ತಲೆ, ಇಲ್ಲಿ ಇದು ಎರಡು ರೀತಿಯಲ್ಲಿ ಪರವಾದ ಒಳಗೆ ಪ್ರವೇಶ ಮಾಡ್ತಾನೆ. ಅದೇ ಯೋಂತಃ ಪ್ರವೇಶ, ಅದಕ್ಕೆ ಅದೊಂದು ಅರ್ಥ ಕೂಡ ಹೌದು. ಅಕ್ಷಿ ಕಂಠ ಹೃದಯ ರೂಪಾಹ ಸ್ವಪ್ನಾಹ ಸ್ವಹ ಸ್ವತಂತ್ರ ಸುಖರೂಪೋ ವಾ ಭಗವಾನ್ ಅತ್ರ ಆಪ್ನೋತಿ ಇತಿ ಸ್ವಪ್ನ ನಾಮಕಃ. ಈ ಮೂರಕ್ಕೂ ಕೂಡ ಹೇಳಿ ಸ್ವಪ್ನ ಸ್ವಪ್ನ ಅಂತ ಹೆಸರು. ಸ್ವಪ್ನ ಅಂದರೆ ಕನಸೋಂಬ ಅರ್ಥದಲ್ಲಿ ಸ್ವಪ್ನ ಬೇರೆ. ಈ ಸ್ವಪ್ನ ಏನು ಅಂದರೆ ಸ್ವಹ ಪ್ನ ಸ್ವಂ ಆಪ್ನೋತಿ ಸ್ವತಂತ್ರ ಸುಖರೂಪೋ ವಾ ಭಗವಾನ್ ಅತ್ರ ಆಪ್ನೋತಿ ಇತಿ ಸ್ವಪ್ನ ನಾಮಕಃ. ಮೂರು ಸ್ಥಳಗಳು ಸ್ವಪ್ನ ಅಂತಾನೆ ಹೆಸರವಾಗಿ ಪರಮಾತ್ಮನ ನೆಲೆಯ ಇನ್ನೊಂದು ಮೂರಕ್ಕೂ ಸ್ವಪ್ನ ಅಂತ ಹೆಸರಿದೆ. ಸ್ವಪ್ನ ಅವಸ್ಥೆ ಬೇರೆ, ಸ್ವಪ್ನ ಅಂತ ಭಗವದ್ ರೂಪಗಳ ಹೆಸರು ಬೇರೆ. ಗೊತ್ತಾಯ್ತಾ? ಆವಸಥಾಹ ನಿರ್ದಿಶ್ಯಂತೆ ಅಯಮಿತಿ ಅಯಂ ಸನ್ನಿಹಿತೋ ಅಕ್ಷಾಖ್ಯ ಏಕ ಆವಸಥಃ. ಅದನ್ನು ವಿವರಣೆ ಮಾಡ್ತಾರೆ. ಅಕ್ಷಿ ಅಂತಕ್ಕಂಥ ಒಂದು ಆವಸತ, ಒಂದು ಆಯತನ. ಅಯಂ ತದನಂತರಂ ಸನ್ನಿಹಿತ ಕಂಠಾಖ್ಯ ಕಂಠಾಖ್ಯೋ ಅಪರಃ. ಅನಂತರ ಕಂಠ ಎಂಬ ಹೆಸರಿನ ಇನ್ನೊಂದು. ಅಯಂ ತದನಂತರಂ ಸನ್ನಿಹಿತೋ ಹೃದಯಾಖ್ಯೋ ಅನ್ಯ. ಆಮೇಲೆ ಹೃದಯ ಅಂತಕ್ಕಂಥ ಇನ್ನೊಂದು. ಇತಿ ತ್ರಯ ಆವಸಥಾಹ ಇತಿ ಅನ್ವಯ. ಹೀಗೆ ಮೂರು ವಾಸಸ್ಥಾನಗಳು ಅಂಥೇಳಿ ಅನ್ವಯ ಮಾಡಿಕೊಳ್ಬೇಕು. ನ ಕೇವಲಂ ರೂಪ ಪಂಚಕೇನ ನಿಯಾಮಕತ್ವಂ. ಈಗ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ಮೂರು ರೂಪಗಳಿಂದ ಅಷ್ಟೇ ಅಲ್ಲ, ಕಿಂತು ಮತ್ಸ್ಯಾದಿಭಿ ಮತ್ಸ್ಯಾದಿಭಿರ್ ಅನಂತೇನಾಪಿ ರೂ ಅನಂತೈರಪಿ ರೂಪೈ. ಪರಮಾತ್ಮ ಅನಂತ ರೂಪಗಳಿಂದ ಕೂಡ ಪ್ರತಿ ಸ್ಥಳದಲ್ಲೂ ಪ್ರತಿ ಕ್ಷಣದಲ್ಲೂ ಪ್ರತಿಯೊಬ್ಬರಲ್ಲೂ ಸಹ ಇದ್ದು ಅಂತರ್ನಿಯಮನೇನ ಒಳಗಿದ್ದ ನಿಯಮನವನ್ನು ಮಾಡ್ತಾನೆ. ಅದಕ್ಕೆ ಬಹಿರ್ ಉಪದೇಶೇನ ಚ. ಒಳಗಿದ್ದು ನಿಯಮನ ಮಾಡ್ತಾನೆ, ಹೊರಗಿದ್ದು ಉಪದೇಶವನ್ನು ಮಾಡ್ತಾನೆ. ಉಪದೇಶ ಮಾಡಿ ಜ್ಞಾನಪ್ರದನಾಗ್ತಾನೆ. ಜ್ಞಾನಪ್ರದತ್ವ ಪ್ರಾಪ್ತ ಉಪದ್ರವ ನಿವಾರಣೇನ ಪಾಲಕತ್ವ. ಮತ್ತೆ ಬರತಕ್ಕಂಥ ಉಪದ್ರವಗಳನ್ನು ಪರಿಹಾರ ಮಾಡ್ತಾ ಪಾಲಕನಾಗಿದ್ದಾನೆ. ಇತಿಚ ಉಚ್ಚತೆ ಅಂದರೆ ಹೌದು ಅಲ್ಲಿ ಡೀಲಿಂಗ್ ಮಾಡಿದರೆ ಡೀಲಿಂಗ್ ಪರಮಾತ್ಮ ಸನ್ನಿಧಾನ ವ್ಯಕ್ತ ಮಾಡಿದರೆ ಬರುತ್ತೆ, ಬರೋದಿಲ್ಲ. ಕರೆಂಟ್ ಎದ್ದು ಮಾತ್ರಕ್ಕೆ ದೀಪಗಳು ಹೊತ್ಕೋಬೇಕು ಅಂತ ಏನಿಲ್ಲ, ಕಂಟ್ರೋಲ್ ಮಾಡೋಕ್ಕೆ ಬರುತ್ತಲ್ಲ ದೇವರ ಸಾಮರ್ಥ್ಯ. ಗೊತ್ತಾಯ್ತಾ? ಆ ದೃಷ್ಟಿ ಸನ್ನಿಧಾನ ಇದ್ದು ಕೂಡ ಅನುಗ್ರಹ ಮಾಡಿದ ಮಾತ್ರ ತರ್ತಾರೆ, ತರೋದಿಲ್ಲ. ಸನ್ನಿಧಿ ಅದರ ಅಭಿವ್ಯಕ್ತಿ ಎರಡೆರಡು ಭಾಗ. ಕರೆಂಟ್ ಇದೆ, ಸ್ವಿಚ್ ಆನ್ ಮಾಡೋದು, ಎರಡೆರಡು ಭಾಗ ಇದೆ. ಗೊತ್ತಾಯ್ತಾ? ಅದಕ್ಕೆ ದೇವರ ಅಭಿವ್ಯಕ್ತಿಗೊಳಿಸಿದಾಗ ಆ ಕೆಲಸ ಆಗುತ್ತೆ. ಅಂತ ತತ್ತಚ್ಛಕ್ತಿ ಪ್ರಬೋಧಯನ್ ತತ್ರ ತತ್ರ ಸ್ಥಿತೋ ವಿಷ್ಣು ಪಾರ್ಟ್ ಎ. ತತ್ತಚ್ಛಕ್ತಿ ಪ್ರಬೋಧಯನ್ ಪಾರ್ಟ್ ಬಿ. ಆಯಾ ಶಕ್ತಿಗಳನ್ನು ಪರಮಾತ್ಮ ಏನು ಮಾಡ್ತಾನೆ, ಪ್ರಬೋಧನ ಮಾಡ್ತಾನೆ. ಮಾಡದೆ ಹೋದಾಗ ಏನಾಗೋದಿಲ್ಲ, ಅದು ಬರದೆ ಫಂಕ್ಷನ್ ಮಾಡೋದಿಲ್ಲ. ಅದಕ್ಕೆ ನಿಯಾಮಕತ್ವ. ಕಿಂತು ಮತ್ಸ್ಯಾದಿಭಿರ್ ಅನಂತೈ ರೂಪೈ ಅಂತರ್ನಿಯಮನೇನ ಬಹಿರ್ ಉಪದೇಶೇನ ಚ ಜ್ಞಾನಪ್ರದತ್ವ ಪ್ರಾಪ್ತ ಉಪದ್ರ ನಿವಾರಣೇನ ಪಾಲಕತ್ವಂಚ ಉಚ್ಯತೆ ಸ ಜಾತ ಇತಿ. ಯಃ ಚತುರ್ಮುಖಸ್ಯ ಮೂರ್ಧನ್ಯನಾಡ್ಯನು ಪ್ರವಿಷ್ಟೋ ನಾರಾಯಣ ಸಏವ ಭಗವಾನ್ ವಿಷ್ಣು ಚತುರ್ಮುಖ ಹೃದ್ಗುಹಾಯಾಂ ಮತ್ಸ್ಯಾದಿ ರೂಪೇಣ ಜಾತಃ ಪ್ರಾದುರ್ಭೂತಃ ಸನ್ ಭೂತಾನಿ ಪ್ರವೇಷ್ಟುಂ ಅಭೇ ಸಮಂತಾತ್ ಸರ್ವೇಷು ಕಾಲೇಶು ವಿಶೇಷೇಣ ಅಖ್ಯತೆ ಅಪಶ್ಯತೆ ಪ್ರಾವಿಶಚ್ಚ ಯಹ ಚತುರ್ಮುಖಸ್ಯ ಮೂರ್ಧನ್ಯ ನಾಡ್ಯನು ಪ್ರವಿಷ್ಟೋ ನಾರಾಯಣ. ಬ್ರಹ್ಮದೇವರ ಮೂರ್ಧನ್ಯ ನಾಡಿಯಿಂದ ಒಳಗೆ ವಿರಾಟ್ ದೇಹದ ಒಳಗೆ ಪ್ರವೇಶ ಮಾಡಿದಂಥ ನಾರಾಯಣ ಏನಿದ್ದಾನೆ, ಸಹಾಯೇವ ಭಗವಾನ್ ವಿಷ್ಣು, ನಾರಾಯಣ ರೂಪದ ಭಗವಂತನಾದ ವಿಷ್ಣುವೇ ಚತುರ್ಮುಖ ಹೃದ್ಗುಹಾಯಾಮ್, ಚತುರ್ಮುಖ ಬ್ರಹ್ಮದೇವರ ಹೃದಯ ಗುಹೆಯಲ್ಲಿ ಮತ್ಸ್ಯಾದಿ ರೂಪೇಣ ಜಾತಃ. ಮತ್ಸ್ಯಾದಿ ರೂಪೇಣ ಜಾತಃ ಅಂದ್ರೇನು? ಪ್ರಾದುರ್ಭೂತ. ಪರಮಾತ್ಮ ಎಲ್ಲೆಲ್ಲಿ ಜಾತಃ ಜಾತ ಅಂತ ಕರೀತಾರೋ, ಜನಿ ಪ್ರಾದುರ್ಭಾವೇ, ಪ್ರಾದುರ್ಭೂತನಾಗ್ತಾನೋ. ಭೂತಾನಿ ಪ್ರವಿಷ್ಟುಂ ಅಭಿಸಮಂತಾದ, ಎಲ್ಲ ಪ್ರಾಣಿಗಳ ಒಳಗೆ ಪ್ರವೇಶ ಮಾಡಲಿಕ್ಕೆ ಅಭಿ ಬಿಡಿಸ್ಕೋಬೇಕಂತ. ಅಭಿ ಸಮಂತ, ಅಭಿಸಮಂತಾತಲ್ಲ ಅಭಿ, ಅದಕ್ಕೆ ಅರ್ಥ ಸಮಂತಾತ್, ಅಭ್ಯೈಖ್ಯತ್ ಅಂತಿದೆ ಅದಕ್ಕೆ ಅಭಿ ಸಮಂತಾತ್. ಸರ್ವೇಷು ಕಾಲೇಶು ವಿಶೇಷೇಣಾಖ್ಯತ್ ಅಪಶ್ಯತ್, ಎಲ್ಲ ಕಾಲಗಳಲ್ಲೂ ವಿಶೇಷವಾಗಿ ಪರಮಾತ್ಮ ಎಲ್ಲವನ್ನು ಸಾಕ್ಷಾತ್ತಾಗಿ ಅಖ್ಯತ್ ಅಂದರೆ ಅಪಶ್ಯತ್ ಪ್ರಾವಿಶಚ್ಚ, ನೋಡಿದ ಮತ್ತು ಒಳಗೆ ಪ್ರವೇಶವನ್ನು ಮಾಡಿದ್ದಾನೆ. ಇಹ ಭೂತೇಶು ಮತ್ತೋ ಅನ್ಯಂ ಪ್ರವರ್ತಕಂ ವಾವದಿಶತ್ ಕಿಂ, ಇಂಥ ಪರಮಾತ್ಮನನ್ನು ಬಿಟ್ಟು ಇನ್ನೊಬ್ಬ ಪ್ರವರ್ತಕ ಇದ್ದಾನೆ ಅಂತ ಜ್ಞಾನಿಗಳು ಯಾರು ಹೇಳ್ತಾರಾ ಅಂದರೆ ಹೇಳೋದಿಲ್ಲ ಅಂತ ಅರ್ಥ. ಕಿಂ ಆಕ್ಷೇಪೇ, ಹೇಳ್ತಾರಾ ಅಂತ ಕೇಳಿದ್ರೆ ಹೇಳೋದಿಲ್ಲ, ಹೇಳ್ತಾರೆ ಅಂತ ಉತ್ತರ ಇಲ್ಲ, ಅದಕ್ಕೆ ಹೇಳಕ್ಕೆ ಸಾಧ್ಯ ಇದೆಯಾ ಅಂತ ಅರ್ಥ. ಕೋಪಿ ನ ವದೇದಿತಿ ಮತ್ವ ಪ್ರಾವಿಶದಿತಿ ಅನ್ವಯ, ಇದೆಲ್ಲ ದೇವರ ಮಹಿಮೆಯನ್ನು ತಿಳಿಸ್ಲಿಕ್ಕೋಸ್ಕರ ಬಂದ ಮಾತಿದು. ನಾನು ಮೂಲ ಆಕ್ಷೇಪ ಪ್ರಶ್ನೆ ಮಾಡೋಕ್ಕಾಗತ್ತಾ ಅಂತ ಕೇಳಿದರೆ ಏನದು, ಅದು ಆಕ್ಷೇಪ ಅದು ಮಾಡ್ಲಿಕ್ಕಾಗತ್ತಾ, ಅದು ಪ್ರಶ್ನೆ ಮಾಡ್ಲಿಕ್ಕಾಗತ್ತಾ ಅಂತ ಕೇಳಿದಾಗ ಅದು ಆಕ್ಷೇಪ, ಆ ಸಾಧ್ಯ ಇಲ್ಲ ಅಂತ. ಬರದೇ ಇರ್ತಾರಾ ಅಂದ್ರೆ ಬಂದೇ ಬರ್ತಾರೆ, ಕೆಲವು ಪದಗಳಲ್ಲಿ ಟೋನ್ ಚೇಂಜ್ ಮಾಡಿದಾಗ ಅರ್ಥ ಬೇರೆ ಆಗಿಬಿಡುತ್ತೆ. ಕಿಮ್ ಆಕ್ಷೇಪೆ, ಕಿಮ್ ಆಕ್ಷೇಪ ಅಂದರೆ ಕಿಮ್ ಆಕ್ಷೇಪೆ, ಕಿಮ್ ಅನ್ನೋದು ಆಕ್ಷೇಪ, ಕಿಮ ಆಕ್ಷೇಪೆ ಅಂತ ಓದ್ಕೋಬಾರದು. ಕಿಮ್ ಅನ್ನೋದು ಯಾತಕ್ಕೆ ಉಪಯೋಗಿಸಿ, ಕಿಮ್ ಅಂದರೆ ಆಕ್ಷೇಪ ಅರ್ಥದಲ್ಲಿ ಬಂದಿದೆ ಅಂತ ಅರ್ಥ. ಕೋಪಿ ನವದೇ ರೀತಿ ಮತ್ವ ಪ್ರಾವೇಶ ರೀತಿ ಅನ್ವಯ, ಇದೆಲ್ಲ ಮಹಿಮೆಗಳು. ಇವತ್ತು ಕರೆಂಟ್ ಬಿಲ್ ಕೊಡೋದಿಲ್ಲ ಅಂತ ಹೇಳಿದ, ಸರಿ ಅಂತ ಕಟ್ ಮಾಡಿ ಹೋದರು, ಅವಾಗ ಕೊಡ್ತೀನಿ ಅಂತ ಹೇಳಿದ್ರು. ಏನು ಗೊತ್ತಾಯ್ತು ಅವನಿಗೀಗ, ಅದಿಲ್ಲದೆ ಹೋದ್ರೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾಯ್ತು. ಅವಾಗ ಏನು ಮಾಡ್ತಾನೆ, ತಪ್ಪು ಬಿಲ್ ಕೊಡ್ತಾನೆ. ಸೊ ಅದ್ರ ಮಹತ್ವ ಗೊತ್ತಾಗಿ ಕೊಡ್ತಾನೆ, ಇಲ್ಲದೆ ಹೋದ್ರೆ ಕೊಡೋದಿಲ್ಲ. ಆ ದೇವರಲ್ಲಿ ಭಕ್ತಿ ಯಾವಾಗ ಮಾಡ್ತಾನೆ, ಮಹಾತ್ಮೆ ಜ್ಞಾನ ಬಂದರೆ ಮಾಡ್ತಾನೆ. ದೇವರ ಅನುಗ್ರಹ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ, ಅನಂತ ರೂಪಗಳಿಂದ ಪ್ರತಿ ಕ್ಷಣದಲ್ಲಿ ಒಳಗೆ ಪ್ರವೇಶ ಮಾಡೋದು, ವೇದವ್ಯಾಸಾದಿ ರೂಪಗಳಿಂದ ಹೊರಗಿದ್ದು ಜ್ಞಾನಪ್ರದನಾಗಿರೋದು, ಮತ್ತು ಬಂದ ವಿಘ್ನಗಳನ್ನೆಲ್ಲ ಕರೆದು ಪರಿಹಾರವನ್ನು ಮಾಡಿ ಪಾಲಕನಾಗಿರೋದು, ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಅಂದಮೇಲೆ ಏನಾಯ್ತು, ಅಲ್ಲಿಗೆ ಭಾರಿ ಭಕ್ತಿ ಬರುತ್ತೆ. ಮಹಾತ್ಮೆ ಜ್ಞಾನ ಹೆಚ್ಚಿದ ಪಾಠ ಪ್ರವಚನ ಉದ್ದೇಶ ಏನಂದ್ರೆ ದೇವರ ಮಹಿಮೆ ತಿಳ್ಕೊಳ್ತಾ ಹೋಗೋದು. ಭಕ್ತಿ ಎಂಬುದು ಏನಾಗುತ್ತೆ, ಸಹಜವಾಗಿ ಆಗ ಅಭಿವ್ಯಕ್ತಿ ಆಗುತ್ತೆ. ಭಕ್ತಿ ವೃದ್ಧಿಗೋಸ್ಕರ ಅದು ಬೇಕು. ನಾವು ಭಕ್ತಿ, ನಾವು ಜ್ಞಾನ ಬಂದರೆ ಭಕ್ತಿ ಮಾಡ್ತೇವೆ ಅಂದರೆ ಮೂಢಭಕ್ತಿ ಅಂತ ಕರೀತಾರೆ. ಜ್ಞಾನವಿಲ್ಲದ ಭಕ್ತಿ ಮೂಢಭಕ್ತಿ. ಸೊ ಜ್ಞಾನ ಹೆಚ್ಚಿಸ್ಕೊಳ್ತಾ ಹೋದರೆ ಭಕ್ತಿ ಬರಲ್ಲ. ಜ್ಞಾನ ಬಂತು, ಭಕ್ತಿ ಮಾಡಲಿಲ್ಲ ಅಂದರೆ ಜ್ಞಾನ ಸರಿಯಾಗಿ ಬಂದಿಲ್ಲ, ಅಥವಾ ಸ್ವರೂಪ ಯೋಗ್ಯತೆಯೇ ಇಲ್ಲ ಅಂತ ಅರ್ಥ. ಸ್ವರೂಪ ಯೋಗ್ಯತೆಯೇ ಇಲ್ಲ. ಇವತ್ತು ಬೇಳೆ ಬೇಯುತ್ತೆ, ಕಲ್ಲು ಬೇಯುತ್ತಾ, ಆ ಥರ ಸಣ್ಣಾಗಿ ವಯಸ್ಸಾ ಬೇಳೆ ಬೇಯಿತು ನೋಡಿದ ಹಾಗೆ, ಕಲ್ಲು ಬೇಯುತ್ತೆ ಅಂತ ನೋಡಿದ ಬೇಳೆ ಇದ್ದಿಲ್ಲ, ಬೇಳೆ ಕಲ್ಲು ಹಾಕಿಟ್ಕೊಂಡ್ಬಿಟ್ಟ. ಯಾಕೆ ಬೇಯೋದಿಲ್ಲದ ಯೋಗ್ಯತೆ, ಸ್ವರೂಪದಲ್ಲಿ ಬೇಯೋ ಯೋಗ್ಯತೆಯೇ ಅದಕ್ಕಿಲ್ಲ. ಅದಕ್ಕೆ ಸ್ವಭಾವ ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಎಂಥ ಏನೇ ಜ್ಞಾನ ಬಂದರೂ ಕೂಡ ಏನಾಗೋದಿಲ್ಲ, ಅದು ಅರ್ಥಕ್ರಿಯಾಕಾರಿ ಆಗೋದಿಲ್ಲ, ಅದು ವೇಸ್ಟ್ ಆಗುತ್ತೆ ಅಷ್ಟೆ. ಹಿಮಾಕ್ಷೇಪಿ ಕೋಪಿ ನವದೇ ದಿತಿ ಮತ್ವ ಪ್ರಾವಿಶದಿ ತನ್ಮಯ ನನ್ನ ಮೂಲ ರೂಪಿಣೋ ಹರೇಹೆ ಭವತು ಸರ್ವನಿಯಾಮಕತ್ವಂ ಕಥಂ ಅವತಾರ ರೂಪಸ್ಯ ಇತ್ಯತ ಉಚ್ಯತೆ ಸ ಏತಮೇವಿ. ಆಗ ಮತ್ತೊಂದು ಪ್ರಶ್ನೆ ಬಂತು, ಮೂಲ ರೂಪದಾದ ಹರಿ ಇದ್ದಾನೆ, ಅವನು ಸರ್ವನಿಯಾಮಕ ಅಂತ ಒಪ್ಪೋಣ, ಅವತಾರ ರೂಪಗಳು ಯಾತಕ್ಕೆ ಒಪ್ಪಬೇಕು? ಈ ಪ್ರಶ್ನೆ ಬೇರೆ ದೇವತೆಗಳಿಗೆ ಬರುತ್ತೆ. ಈಗ ಇಂದ್ರದೇವರಾಗಿ ನಿಯಾಮಕರಾಗಿದ್ದರೆ ಅರ್ಜುನನಾಗಿ ನಿಯಾಮಕನಾಗಿಲ್ಲ, ಗೊತ್ತಾಯ್ತಾ? ಮೂಲ ರೂಪದ ಕೆಲಸನ ಅವತಾರ ರೂಪದಿಂದ ಮಾಡ್ತಾ ಇಲ್ಲ. ಆದರೆ ದೇವರಿಗೆ ಹಾಗೆ ಹೇಳೋಣ ಅಂತ ಕೇಳಿದ್ರೆ ಹೇಳಬಾರದು. ಆ ಮೂಲ ರೂಪಕ್ಕೆ ಅವತಾರ ರೂಪಕ್ಕೂ ಏನಿದೆ ಅವರಿಗೆಲ್ಲ ವ್ಯತ್ಯಾಸ ಇರೋದ್ರಿಂದ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ. ದೇವರಿಗೇನಿಲ್ಲ ವ್ಯತ್ಯಾಸ ಇಲ್ಲ, ಎಲ್ಲ ರೂಪಗಳಿಂದನೂ ಮಾಡ್ತಾನೆ. ಇದು ಬಹಳ ಮುಖ್ಯವಾದ ಇನ್ನೊಂದು ಅಂಶ ಇದೆ. ಸ ಏತಮೇವೇತಿ ಸಹ ಭಗವಾನ್ ಮೂಲ ರೂಪಿ ಪ್ರಾದುರ್ಭಾವ ರೂಪಿ ಚ, ಮೂಲ ರೂಪಿಯಾದ ಪರಮಾತ್ಮ, ಪ್ರಾದುರ್ಭಾವ ರೂಪಿಯಾದ ಪರಮಾತ್ಮ, ಏತಮೇವ ಪುರುಷಂ ಅವತಾರ ಪುರುಷಂ ಬ್ರಹ್ಮ ಸರ್ವಗುಣ ಸಂಪೂರ್ಣಂ, ಅದೇ ಪುರುಷನೇ ಆತ, ಏನೇನೂ ವ್ಯತ್ಯಾಸ ಇಲ್ಲ. ಅದಕ್ಕೇನೆ ಸರ್ವಗುಣ ಸಂಪೂರ್ಣಂ ತತಮಂ ದೇಶತಃ ಕಾಲತಶ್ಚ ಅತಿಶಯೇನ ತತಂ ಅಭಿ ಸರ್ವದಾ ಅಪಶ್ಯತ್. ಕೆಲವು ಡಾಕ್ಯುಮೆಂಟ್ಸ್ ಇರುತ್ತೆ, ಅವನು ಹಾಕಿರ್ತಾನೆ ಡೇಟ್ ನೋಡ್ತಾರೆ, ಅವತ್ತು ಜನರಲ್ ಹಾಲಿಡೇ ಆಗಿತ್ತು, ಏನಂತಾರೆ ಅದಕ್ಕೆ, ಓ ಇನ್ವ್ಯಾಲಿಡ್, ಏನೋ ಮೋಸ ಆಗಿದೆ ಅಂತ ಅರ್ಥ. ಯಾಕೆ ವರ್ಕಿಂಗ್ ಅವರ್ಸ್ ಇದೆ, ವರ್ಕಿಂಗ್ ಅವರ್ಸಲ್ಲೇ ಆಗಬೇಕು. ಮತ್ತೆ ಟೈಮು, ಟೈಮ್ ಹೆಚ್ಚು ಕಡಿಮೆ ಆದರೂ ಇಲ್ಲ, ನಿಬಂಧನೆಗಳಿದೆ. ಅದು ಚೀಫ್ ಮಿನಿಸ್ಟರ್ ಇದೆ, ಯಾವಾಗ ಬೇಕಾದ್ರೆ ಸೈನ್ ವರ್ಕಿಂಗ್ ಅವರ್ಸ್ ಅಂತಿಲ್ಲ ಅವರಿಗೆ, ಗೊತ್ತಾಯ್ತಿಲ್ಲ ಯಾವ ವರ್ಕಿಂಗ್ ಅವರ್ಸ್ ಟೈಮಿಂಗ್ಸ್ ನೋಡ್ಕೊಂಡು ಮಾಡಬೇಕಾಗಿಲ್ಲ, ಅಷ್ಟು ಅಧಿಕಾರ ಇದೆ. ಹುಡುಗರಿಗೆ ಆ ಅಧಿಕಾರಗಳಿಲ್ಲ. ಅವ್ರೇನು ಮಾಡಬೇಕು ಅದನ್ನು ಅವಧಿಯಲ್ಲೇ ಮಾಡಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದು ವ್ಯಾಲಿಡಿಟಿ ಹೋಯ್ತು. ಇದಕ್ಕೇನು ಇವಸ ಸಂಡೇ ಯಾಕೆ, ಜನರಲ್ ಅಡೆ ಅದಕ್ಕೆ, ಈ ಟೈಮಿಂಗ್ಸಲ್ಲಿ ಯಾಕೆ 12 ಗಂಟೆಗೆ ಯಾಕೆ ಸೈನ್ ಮಾಡಿದೆ ರಾತ್ರಿ, ಹಾಗೆಲ್ಲ ಕೇಳಾಗಿಲ್ಲ. ಎಷ್ಟೋ ಪಾರ್ಲಿಮೆಂಟ್ ಇದೆ, 12 ಗಂಟೆ ಹೊತ್ತು ಗೌರ್ಮೆಂಟ್ ಡಿಸಾಲ್ಡ್ ಅಂತ ಸೈನ್ ಮಾಡ್ಬೋದು, ಗೊತ್ತಾಯ್ತಾ? ಯಾಕೆ ಅದಕ್ಕೆ ನಿಯಮಗಳೇ ಇಲ್ಲ. ಅದು ಮೇಲ್ಮಕ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದಕ್ಕೀಗ ಆಲ್ ಮೈಟಿ ಅಂತೇವೆ. ಸರ್ಕಾರ ಸರ್ವಕಾರ ಏನು ಬೇಕಾದ್ರೂ ಮಾಡುತ್ತೆ. ಸರ್ವಂ ಕರು ಸರ್ಕಾರ ಅನ್ನೋ ಪದ ಸರ್ವಕಾರ ಅಂದರೆ ಶಾರ್ಟ್ ಫಾರ್ಮ್. ಸರ್ವಕಾರ ಏನು ಬೇಕಾದ್ರೂ ಮಾಡುತ್ತೆ. ಕೊನೆ ಸರ್ಕಾರ ಸರ್ಕಾರ ಅಂತ ಅರ್ಥನೇ ಗೊತ್ತಿಲ್ಲ ಅಂತ ಆಯ್ತು ಕೊನೆಗೆ. ಸರ್ಕಾರ ಸರ್ಕಾರ ಅಂತ ಈ ಕೊನೆಗೆ ಯಾರ್ದು ಹೆಸರು ಅದಾಗಿಬಿಡುತ್ತೆ. ಸರ್ವಂ ಕರೋತಿ ದೇವ್, ನಿಜವಾದ ಸರ್ಕಾರ ಅಂದರೆ ದೇವರು. ಯಾಕೆ ಎಲ್ಲವನ್ನು ಮಾಡೋದು. ಮೇಲೆ ಹೋಗ್ತಾ ಹೋದ ನಿಬಂಧನೆಗಳು ಅಪ್ಲೈ ಆಗೋದಿಲ್ಲ. ವರ್ಕಿಂಗ್ ಅವರ್ಸ್ ನಾ ವರ್ಕರ್ಸ್ಗೆ ಹೇಳಿದ ಹಾಗೆ ಪ್ರೊಪ್ರೈಟರ್ ಹೇಳಕ್ಕೆ ಬರೋದಿಲ್ಲ, ಗೊತ್ತಾ? ದೇವರಿಗೆ ಯಾವ ನಿಬಂಧನೆಗಳು ಇಲ್ಲ. ಹೇಳಿದ್ದಾನೆ ಮತ್ತೆ ಇನ್ಯಾಗಿದ್ದಾನೆ. ಸರ್ವಗುಣ ತತಮಂ ಅತ್ಯಂತ ವ್ಯಾಪ್ತ, ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ಅತಿಶಯನ ತತಂ ಅಭಿ ಸರ್ವದಾ ಪಶ್ಯತ್. ಈ ರೀತಿ ಜ್ಞಾನಿಗಳ ಆತನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡೇ ನೋಡ್ತಾನೆ. ತತ್ರ ಇಂದ್ರ ಶಬ್ದ ಪ್ರಯೋಗ ಏವ ಲಿಂಗಮಿತ್ಯುಚ್ಯತೆ ಇದಮಿತಿ. ಇದಕ್ಕೆಲ್ಲ ಇಂದ್ರ ಅನ್ನೋ ಶಬ್ದವೇ ಇದಕ್ಕೆಲ್ಲ ಕಾರಣ ಕೊಡ್ತಾ ಇದೆ. ಏನದು? ಪರಮೇಶ್ವರ್ಯ ಹೊಂದಿದ್ದಾನೆ ಪರಮಾತ್ಮ. ಹೇತುಗರ್ಭವಾದ ಪದ ಅಂತ ಅರ್ಥ. ಇತಿ ಶಬ್ದೋ ಹೇತು, ರಂಗೋ ಅವಧಾರಣೆ, ತೀಯತ ಬಂತಲ್ಲ ಅವಧಾರಣ. ಇತಿ ಯಸ್ಮಾದಿದಂ ಮೇ ರೂಪಂ ಅದರ್ಶಮೇವ. ಈಗ ಜ್ಞಾನಿಗಳು ಬ್ರಹ್ಮಾದಿಗಳು ನನ್ನ ರೂಪವನ್ನು ಹೀಗೆ ನೋಡ್ತಿರೋದ್ರಿಂದ ತಸ್ಮಾದ ಅಹಮಿಂದ್ರೋ ನಾಮ ಇದಂ ದ್ರಹ ಅಹಮೇ. ಅದೇನ ಇದಂ ದ್ರೋಹ ಆಗೋಗ್ಬಿಟ್ಟಿದೆ, ಗೊತ್ತಾಯ್ತಾ? ಇದಂ ದ್ರೋಹ ಅಲ್ಲ, ಇದಂ ದ್ರ ಇಂದ್ರ ತಿಳಿತಾ? ದ್ರೋಹ ಇಂದ್ರ ಇದಂ ದ್ರಹ ಅಹ ಅಹಂ ವೈ ನಾಮ ಇತಿ. ಅಲ್ಲಿ ಹಾಗೂ ಮೇಲೆ ಅನುಸಾರ ಬಿಟ್ಟೋಗ್ಬಿಟ್ಟಿದೆ, ಸಿಕ್ಕಾಪಟ್ಟಿ ತಪ್ಪುಗಳು. ಇಲ್ಲ ಹಾಗೆ ಓದ್ಕೊಂಡ್ರೆ ಅಪರ್ಥ ಆಗುತ್ತೆ. ಪುನರ್ವಚನ ಪ್ರಮಾಣ ಪ್ರಸಿದ್ಧಿ ದ್ಯೋತನಾಯ. ಈ ರೀತಿ ಮತ್ತೊಮ್ಮೆ ಆ ಮಾತನ್ನು ಯಾತಕ್ಕೆ ಹೇಳಿದ ಅಂದರೆ ಪ್ರಮಾಣ ಪ್ರಸಿದ್ಧಿ ಇದೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ. ಯದ್ವಾ ಯಹ ಇದಂ ದ್ರೋಹ ವೈ ನಾಮ ತಮಿದಂ. ಮತ್ತೆ ತಿಳ್ಕೊ, ಅಲ್ಲಿ ಮತ್ತೆ ಆಗಿದೆ. ಅದು ಇದಂ ದ್ರೋಹ ವೈ ನಾಮ, ಮತ್ತೆ ಇದಂ ದ್ರೋಹ ಅಲ್ಲ, ಇದಂ ದ್ರೋ ಇಂದ್ರ, ಇದಂ ದ್ರೋ ಇದಂ ರೋ ಇಂದ್ರ. ಹಾ ವೈ ಹಾನು ಬಿಡಿಸ್ಬೇಕು, ವೈನು ಬಿಡಿಸ್ಬೇಕು. ಮತ್ತೆ ನಾಮ ತಮಿದಂ ದ್ರಾಮ್ ಇಂದ್ರಂ. ಇಲ್ಲಿ ಸರಿಗಿದೆ, ದ್ರಾಮ್ ಇಂದ್ರಂ. ದ್ರಾ ಶಬ್ದಸ್ಯ ಮುಖ್ಯಾರ್ಥಂ ಸಂತಂ ಪಾರೋಕ್ಷೇಣ ಮಧ್ಯೆ ಇತಿ ವರ್ಣಸ್ಯ ಉದ್ಧಾರೇಣ ಅವ್ಯವಧಾನೇನ ಇಂದ್ರ ಇತಿ ಆಚಕ್ಷತೆ. ಈ ರೀತಿ ಪರಮಾತ್ಮ ಅವನನ್ನು ಇಂದ್ರ ಇಂದ್ರ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಪಾರೋಕ್ಷೇಣ ಮಧ್ಯೆ ಇತಿ ವರ್ಣಸ್ಯ ಉದ್ಧಾ ಇದಂ. ಇದರ ಮಧ್ಯದಲ್ಲಿ ಎಲ್ಲವನ್ನೂ ಕೊಡ್ತಕ್ಕಂಥ ಶಕ್ತಿ ಇರೋ ದೇವರಿಗೊಂದೇನೆ. ಅದಕ್ಕೆ ಅವನು ಹಾಗಿದ್ದಾನೆ. ಕುತಃ ದೇವಾಹ ಬ್ರಹ್ಮಾದ್ಯಾಹ ವೇದಾದಿ ಅಭಿಮಾನಿನೋ ವಾ. ದೇವತೆಗಳು ಅಂದರೆ ಒಂದು ಕಡೆಗೆ ಬ್ರಹ್ಮಾದಿ ದೇವತೆಗಳು ಅಂತೊಂದರ್ಥ, ಅಥವಾ ವೇದಾದಿಗಳಿಗೆ ಅಭಿಮಾನಿ ದೇವತೆಗಳು ಇನ್ನೊಂದು ಅರ್ಥ. ಪರಮಾತ್ಮನೋ ಯತ್ ಪರೋಕ್ಷತ್ವಂ ಸಮ್ಯಕ್ ಅಜ್ಞಾತಂ ತತ್ವ ಪ್ರೀತಿ ಪ್ರೀತಿಯುಕ್ತ ಪರೋಕ್ಷ ಪ್ರಿಯಾಯವ ಹಿ ದೇವಾಹ ಅಂತ ಪದ ಬಂತು. ದೇವಾಹ ಶಬ್ದಕ್ಕೆ ಅರ್ಥ ಏನು ಅಂದರೆ ಬ್ರಹ್ಮಾದಿಗಳು. ಅದೇ ರೀತಿ ವೇದಾದಿ ಅಭಿಮಾನಿನಃ, ವೇದಾದಿ ಅಭಿಮಾನಿ ದೇವತೆಗಳು. ಎಷ್ಟೋ ಸರ್ತೆ ಸ್ವಪ್ನದಲ್ಲಿ ಸೂಚನೆ ಆಗುತ್ತೆ, ಡೈರೆಕ್ಟ್ ಹೇಳೋದಿಲ್ಲ, ಸ್ವಪ್ನದಲ್ಲಿ ಹೇಳ್ತಾರೆ ಅಥವಾ ಯಾರ ಮೂಲಕನೂ ಹೇಳಿಸ್ತಾರೆ. ಡೈರೆಕ್ಟಾಗಿ ದೇವತೆಗಳು ಮಾತಾಡೋದಿಲ್ಲ ಮನುಷ್ಯರ ಜೊತೆಗೆ. ಅದಕ್ಕಾಗಿ ವೇದಾದ್ಯ ಅಭಿಮಾನಿನಃ ವಾ ಪರಮಾತ್ಮನಃ ಯತ್ ಪರೋಕ್ಷತ್ವಂ ಸಮ್ಯಕ್ ಅಜ್ಞಾತತ್ವಂ ತತ್ರ ಪ್ರೀತಿಯುಕ್ತಃ ಇವ. ದೇವತೆಗಳು, ಬ್ರಹ್ಮಾದಿಗಳು, ವೇದಾದಿ ಅಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಪರೋಕ್ಷ ಪ್ರಿಯರಾದ್ದರಿಂದಾಗಿನೇ. ಯಾತಕ್ಕೆ ಪರೋಕ್ಷ ಪ್ರಿಯರು? ಕೇಳೋರೆಲ್ಲ ಒಬ್ಬನೇ, ಒಂದೇ ವೆರೈಟಿ ಆಗಿದ್ದರೆ ಪ್ರತ್ಯಕ್ಷ ಹೇಳ್ತಿದ್ರು. ಮೂರು ಸೇರ್ಕೊಂಡ್ಬಿಡ್ತಾರೆ, ಸೊಸರು ನಿತ್ಯ ಸಂಸ್ಥೆ ಎಲ್ಲ ಇದ್ದಾರೆ ಮಧ್ಯೆ, ಎಲ್ಲರಿಗೂ ತಿಳಿಬಾರದು. ಅದಕ್ಕೋಸ್ಕರ ಏನು ಮಾಡ್ತಾರೆ? ಪರೋಕ್ಷ ಅಂದರೆ ಇಂಡೈರೆಕ್ಟಾಗಿ ಹೇಳ್ತಾರೆ. ಸಮ್ಯಕ್ ಅದರ್ಶನಂ ದೇವಾನಾಂ ಪ್ರಿಯಮಪಿ ಯೋಗ್ಯಾನಾಂ ತಥಾ ದರ್ಶನಮ ಪ್ರಿಯಂ. ಯೋಗ್ಯರಿಗೆ ತಿಳಿಬೇಕು ಒಂದು ಕಡೆಗೆ, ಅಯೋಗ್ಯರಿಗೆ ತಿಳಿಬಾರದು ಇನ್ನೊಂದು ಕಡೆಗೆ. ಅದಕ್ಕೆ ತಿಳಿಬೇಕು ತಿಳಿಬಾರದು ಆ ರೀತಿಯಲ್ಲಿ ಹೇಳಿಬಿಡ್ತಾರೆ. ಯೋಗ್ಯತೆ ಇದ್ದವರಿಗೆ ತಿಳಿಬೇಕು, ಇಲ್ಲದವರಿಗೆ ತಿಳಿಕೊಡು. ಪ್ರತ್ಯುತ ಸಂಭಗ್ ದರ್ಶನಮೇವ ಪ್ರಿಯಮಿತಿ ಎಂ ಇವ ಶಬ್ದ. ದೇವತೆಗಳಿಗೆ ಸಮ್ಯಕ್ ದರ್ಶನ ಪ್ರಿಯವಾದ್ದರಿಂದ ಸರಿಯಾಗಿ ಹೇಳೋದು ಭಾರಿ ಬೇಕವರಿಗೆ. ಆದರೆ ಈ ನಿಬಂಧನೆ ಇರೋದ್ರಿಂದ ಸರಿಯಾಗಿ ಕುರಿತು ಸ್ಪಷ್ಟ ಪರೋಕ್ಷ ಪ್ರಿಯ ಇವ ಅಂತ ಹಾಕಿರು. ಪರೋಕ್ಷ ಪ್ರಿಯ ಏವ ಮಾಡಿಬಿಟ್ಟಿದ್ರೆ ಎಲ್ಲ ಕಡೆಗೂ ಅವ್ರು ಇಂಡೈರೆಕ್ಟಾಗಿ ಹೇಳ್ತಾರೆ. ಕೆಲವು ಕಡೆ ಡೈರೆಕ್ಟಾಗಿ ಹೇಳ್ತಾರೆ, ಕೆಲವು ಕಡೆಗೆ ಹೃದಯಕೋ ನಾರಾಯಣ ಆಸೀತ್ ಡೈರೆಕ್ಟ್ ಅವೆಲ್ಲ. ಅದು ನಾಸ್ತಿ ನಾರಾಯಣ ಸಮಮ್ನ ಭೂಪತಮ್ನ ಭವಿಷ್ಯದೇ ಡೈರೆಕ್ಟ್. ಅದು ಏಕೋ ರುದ್ರೋಣ ದ್ವಿತೀಯ ಆಯ್ತು ಡೈರೆಕ್ಟ್ ಭೇದಾಭಿಮಾನಿಗಳು ಡೈರೆಕ್ಟ್ ಹೇಳ್ತಾ ಇಲ್ಲ ಅಲ್ಲಿ ರುದ್ರ ಪದ ಹಾಕಿಬಿಟ್ಟಿದ್ದಾರೆ. ಅಪ್ಪ ಎಲ್ಲ ಕಡೆ ಹಾಗೆ ಹೇಳಿದ್ರೆ ಗೊಂದಲ ಬರ್ತಿತ್ತು, ಕೆಲವು ಕಡೆ ಸ್ಪಷ್ಟ ಹೇಳಿಬಿಡ್ತಾರೆ. ಅದಕ್ಕೆ ಯುವ ಅಂಶ ಜಾತಕ ಹೇಳಿದರು ಅಂದರೆ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಸ್ಪಷ್ಟವಾಗಿ ಹೇಳುತ್ತಾರೆ, ಕೆಲವೊಮ್ಮೆ ಅಪ್ರತ್ಯಕ್ಷವಾಗಿ ಹೇಳಿಬಿಡ್ತಾರೆ. ಅದರಿಂದ ಉಳಿದವರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆಗುತ್ತೆ ಅಂದರೆ ಆಗಲಿ ಅಂತಲೇ ಮಾಡ್ತಾರೆ ಅವರು, ಆಗಲಿ ಅಂತಲೇ ಮಾಡ್ತಿರೋದು ಹೊರತು ಆಗಬಾರ್ದು ಅಂತ ಅವರಿಗಿಲ್ಲ. ಯಾಕೆ ಎಲ್ಲ ಜನಗಳು ಒಂದೇ ರೀತಿ ಇದ್ದಿದ್ರೆ, ಇದೊಂದು ಪ್ರಶ್ನೆಗೆ ಉತ್ತರ ಇದು. ಶಾಸ್ತ್ರಗಳು ಹೇಗಾಗುತ್ತೆ ಅಂದರೆ ಎಲ್ಲರೂ ಕೂಡ ಜೀವರಲ್ಲಿ ಎಲ್ಲರೂ ಸಾತ್ವಿಕರೇ ಆ ರೀತಿ ಇದ್ದಿದ್ರೆ ವೇದಾದಿ ಶಾಸ್ತ್ರ ಹೇಗಿರ್ತಿತ್ತು? ಕೆಲವು ಹೇಳ್ತಾರೆ ಎಲ್ಲ ನಮ್ಮವರೇ ಹೌದಲ್ಲ ಈಗ, ಹಾಗಿದ್ರೆ ಹೀಗೆ ಹೇಳ್ತೀರಿ ಕೇಳಿ ಅಂತ, ಬೇರೆ ಯಾರೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಹುಷಾರಾಗಿರಿ ಅಂತ. ಎಲ್ಲ ನಮ್ಮವರೇ ಇದ್ದ ಹೇಳೋ ರೀತಿ ಬೇರೆ, ಬೇರೆಯವರಿದ್ದ ಹೇಳೋ ರೀತಿ ಬೇರೆ. ಇದನ್ನ ಅರ್ಥ ಮಾಡಿಕೊಂಡು ಈ ಉಪನ್ಯಾಸ ಪಾಠ ಪ್ರವಚನದಲ್ಲೂ ಕೂಡ ಏನು ಮಾಡಬೇಕಾಗ ನೋಡು, ಸಾರ್ವಜನಿಕ ವೇದಿಕೆಗಳಲ್ಲಿ ಎಂಥ ವಿಷಯ ಹೇಳಬಾರ್ದು, ಸೂಕ್ಷ್ಮ ವಿಷಯ ಹೇಳಬಾರ್ದು ಅಂತ ಹೇಳಿದವರು ಇದ್ದಾರೆ ನಮ್ಮ ಹೇಳಿ ದೊಡ್ಡ ಗಲಾಟೆಗಳಾಗಿದೆ. ಮಣಿಮಾನ್ ನಾಮ ದೈತ್ಯ ಅಂದ್ಬಿಡೋದು ಎಂಥ ಜಾಗ, ಸಾರ್ವತ್ರಿಕವಾದ ಜಾಗ ಅದು. ಏನಾಗುತ್ತೆ ಅವರಿಗೆ ದೊಡ್ಡ ಗಲಾಟೆ ಶೂಟ್ ಇದು ಮಾಡಿಬಿಡು. ಅದನ್ನ ಹೈಲೈಟ್ ಮಾಡಿ ಮಾಡಿ ಇವರೇನು ಇವರೇ ದೀಕ್ಷೆ ಅಂತ ಹೇಳಿ ಇವರಿಗೆ ಭಾರಿ ದೀಕ್ಷಾವಂತ ಅಂತೇಳಿ ತಪ್ಪ ದೀಕ್ಷೆ ಮಾಡಿದೆ, ಸಮಾಜ ಹಾಳು ಮಾಡಿದೆ. ಮತ್ತೆ ನಿನ್ನ ದೀಕ್ಷೆಯಿಂದ ಏನಾಯ್ತು ಈಗ, ಪರೋಕ್ಷ ಪ್ರಿಯವ್ರ ಮಾತಿಗೆ ಅರ್ಥ ಏನಾಗಿದೆ ಗೊತ್ತಾಯ್ತಾ? ಅದಕ್ಕೆ ಆಚಾರ ಹೇಳ್ತಾರೆ ಸಭೆಯಲ್ಲಿ ಹೇಳಬೇಕಾದ್ರೆ ಒಂದು ಆ ಒಂದು ಸಭಾ ರಹಸ್ಯವನ್ನು ಹೇಳಬಾರದು. ಅದು ತತ್ವ ನಾತಿ ಪ್ರಕಾಶೇ ಆಚಾರ್ಯರ ಮಾತು, ಅದನ್ನೆಲ್ಲ ಓದೋದಿಲ್ಲ. ಅದಕ್ಕೆ ಅಯೋಗ್ಯರಲ್ಲಿ ಗುಂಪುಗಳಲ್ಲಿ ಅಯೋಗ್ಯರ ಸಂಭವ ಜಾಸ್ತಿ ಆದ್ದರಿಂದ ತತ್ವವನ್ನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಹೋಗಬೇಡಿ ಗೊತ್ತಾಯ್ತಾ? ಅಸ್ಪಷ್ಟ ಇರಲಿ, ಬರೀ ಯೋಗ್ಯರೇ ಇದ್ದಾರೆ ಅಂತ ಗ್ಯಾರಂಟಿ ಪಾಠ ಪಾಠ ಬೇರೆ ಯಾರೂ ಇಲ್ಲ ಅಲ್ಲಿ, ಉಳಿದವ್ರು ಎಂಟ್ರಿನೇ ಇಲ್ಲ. ಅವಾಗ ಏನು ಮಾಡ್ತಾರೆ ಆಗ, ಅವಾಗ ಹೇಳ್ಬೋದು ರಹಸ್ಯ ಹೇಳ್ಬೋದು. ಅದಕ್ಕೆ ಪರೋಕ್ಷ ಪ್ರಿಯ ಯುವ ಅಂತ ಶಬ್ದ ಹಾಕಿದ್ರಿಂದ ಕೆಲವೊಮ್ಮೆ ಸ್ಪಷ್ಟನೇ ಹೇಳಬೇಕು, ಕೆಲವೊಮ್ಮೆ ಸ್ಪಷ್ಟ ಹೇಳಬಾರ್ದು. ಕೆಲವೊಮ್ಮೆ ಅಂತ ಅದಕ್ಕೆ ಹೇಳಿದ್ರು ಪ್ರಸಂಗ ನೋಡ್ಕೋಬೇಕು. ಅದಕ್ಕೆ ಪ್ರಸಂಗಾನುಕೂಲ್ಯ ಅಂತ ಒಂದು ಪದ ಇದೆ. ಭಕ್ತರಾನುಕೂಲ್ಯ ಮುಖ್ಯ, ಶ್ರೋತ್ರಾನುಕೂಲ್ಯ ಮುಖ್ಯ, ಪ್ರಸಂಗಾನುಕೂಲ್ಯ ಮುಖ್ಯ. ಸತ್ಯ ಹೇಳ್ತೇವೆ ಅಂದರೆ ಎಲ್ಲ ಕಡೆ ಅಂತ ಸತ್ಯ ಹೇಳೋದಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ನಮ್ಮ ಜನ ಹೇಳೋ ಸತ್ಯಗಳು ಅಂಥದ್ದೇ, ಗಲಾಟೆ ಮಾಡೋ ಸತ್ಯಗಳು ಮಾತ್ರ ಹೇಳೋದು. ಮುಖ್ಯ ಸತ್ಯ ಹೇಳಿದರೆ ಆಚಾರ್ಯ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ದಾರೆ ಅಂತ ಹೇಳಿ ಯಾರು ಗಲಾಟೆ ಮಾಡೋದೇ ಇಲ್ಲ. ಶಿವಾಜಿಯವನು ಬೈದಿದ್ದಾರೆ ಸಿಟ್ಟು ಬರುತ್ತಾ, ಬೈದ ದೋಷ ಅದು ಹೇಳಬೇಕಾದ್ರೆ ಅವರಿಂದ ಒಂದ್ಯ ಯಾರೇ ಅನಿಸೋದು ಗೊತ್ತಾಗೋದಿಲ್ಲ ಅವರಿಗೆ. ಕಳೀತಾ ಒತ್ತಿ ಹೇಳಿದಾಗ ಸರ್ವೋತ್ತಮರಲ್ಲ ನೋಡಿದ್ರ ಅವ್ರು ತಪ್ಪು ಮಾಡಿದ್ದಾರೆ. ಬೇರೆ ಸಭೆಯಲ್ಲಿ ಹೇಳಿದಾಗ ಆ ಗುಂಪು ಇದೆ ಅವ್ರೇನು ಮಾಡ್ತಾರೆ ಅದನ್ನು ಬೈತಾರೆ ಅಂತ ಅಪಾರ್ಥ ಮಾಡ್ಕೊಂಡು ಅದಕ್ಕೆ ಅವಕಾಶ ಕೊಡೋದಂತೆ. ಸವೆ ಈ ಪದ ಉಪಯೋಗ ಏನಾಗಿದೆ, ಅಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾರಾಮ ಶ್ರೀ ಒಪ್ಪಿಸಿ ಅರ್ಥ ಆಗಲ್ಲ ಅವರಿಗೆ. ಹಿಡಿದು ಬಿಡಿಸಿ ಬಿಡಿಸಿ ಹೇಳೋದು, ಅದು ಬೈಲೇಬೇಕು ಉದ್ದೇಶದಿಂದ ಬಿಡಿಸೋದು. ಅವನು ಇನ್ನೊಂದ್ಸರಿ ಮತ್ತೆ ಮತ್ತೆ ಒತ್ತಿ ಹೇಳೋದು, ಅವಾಗ ಏನಾಗುತ್ತೆ ರೇಗ್ತಾನೆ, ರೇಗ್ಬಿಟ್ಟು ಅದು ಭಾಳ ಆ ರೀತಿಯಾಗೇ ಇವತ್ತು ಮಹತ್ವನ ಕಂಡ್ರೆ ಜನಕ್ಕೆ ಯಾತಕ್ಕಾಗೋದಿಲ್ಲ ಅಂದರೆ ಅದನ್ನು ಹೇಳಿ ಹೇಳಿ ಹಾಗೆ ಮಾಡಿಕೊಂಡು ಪ್ರತ್ಯುತ ಆಗೋದಿಲ್ಲ. ಯಾಕೆ ಆ್ಯಕ್ಚುಲಿ ಮಹತ್ವರು ಹೆಚ್ಚಿದ ನಡ್ಕೋಬೇಕಾಯಿತು, ವಿವೇಕ ನಡ್ಕೋ ಆಚಾರ ಅಷ್ಟು ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದನ್ನು ವಿಶ್ವಾಸ ಮಾಡಿದ್ರೆ ಏನು ಮಾಡಬೇಕು? ಹೌದು, ಕನ್ವಿಕ್ಷನ್ ಕನ್ವಿಕ್ಷನ್ ಎರಡು, ನಾವು ಹೊಂದೋದು ಬೇರೆ, ಹೊಂದು ಹೊಡ್ಸೋದು ಬೇರೆ. ತಾ ಹೊಂದೋದು ಹೊದಲೇಬೇಕು, ಬೇರೆ ದಾರಿ ಇಲ್ಲ. ಇನ್ನೊಬ್ರಿಗೆ ಹೇಳಬೇಕಾದ್ರೆ ಮಾತ್ರ ಪ್ರಸಂಗ ನೋಡ್ಕೊಂಡು ಹೇಳ್ಬೇಕು, ಬೇರೆ ರೀತಿ ಹೇಳಬೇಕು ಹೋಗಬಾರ್ದು. ಪ್ರತ್ಯುತ ಸಮ್ಯಕ್ ದರ್ಶನಮೇವ ಪ್ರಿಯಮಿತಿ ಇವ ಶಬ್ದ. ಅಲ್ಲಿಗೆ ಎರಡನೇ ಘಟ್ಟದಲ್ಲಿ ಪ್ರಘಟ್ಟಕಗಳು ಅಂತ ಹೆಸರು. ಕೆಲವು ಕೆಲವು ಉಪನಿಷತ್ತುಗಳನ್ನು ಕೆಲವು ಕೆಲವು ರೀತಿ ಭಾಗ ಮಾಡ್ತಾರೆ. ಬೃಹದಾರಣ್ಯದಲ್ಲಿ ಬ್ರಾಹ್ಮಣ ಅವ್ಯಾಕೃತ ಬ್ರಾಹ್ಮಣ, ಅಜಾತ ಶತ್ರು ಬ್ರಾಹ್ಮಣ, ಬ್ರಾಹ್ಮಣ ಅಂತ ಕ್ಲಾಸಿಫೈ ಮಾಡಿದ್ರು. ಕೆಲವೊಮ್ಮೆ ಬರೀ ಖಂಡಗಳು, ಕೆಲವು ಕಡೆಗೆ ಪ್ರಘಟ್ಟಕಗಳು ಅಂತ ಮಾಡ್ತಾರೆ, ಅದರಲ್ಲಿ ಅಧ್ಯಾಯಗಳು. ಆದ್ದರಿಂದ ರಾಮಾಯಣದಲ್ಲಿ ಕಾಂಡ ಅಂತಾರೆ, ಮಹಾಭಾರತದಲ್ಲಿ ಪರ್ವ ಅಂತಾರೆ, ಭಾಗವತದಲ್ಲಿ ಸ್ಕಂದ ಅಂತಾರೆ. ಆ ಟೈಪು ಮಹಾಭಾರತದಲ್ಲಿ ಎಷ್ಟು ಸ್ಕಂದ ಹೇಳ್ತೀರಿ ಅಂದರೆ ಯಾರು ಗೊತ್ತಿಲ್ಲ ಅಂತ. ಮಹಾಭಾರತದಲ್ಲಿ ಎಷ್ಟು ಸ್ಕಂದ ಹೇಳ್ತಾರೆ, ಸ್ಕಂದದ ವಿಭಾಗ ಅಲ್ಲಿಲ್ಲ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ಅಂತ ಕೇಳಿದರೆ ಅವು ಟೆಕ್ನಿಕಲಿ ಭಾಗ ಅಂತಲೇ ಅಲ್ಲಿ ಎಲ್ಲರಿಗೂ ಅರ್ಥ, ಆದರೆ ಟೆಕ್ನಿಕಲಿ ಅದು ಕರೆಕ್ಟಾಗಿ ಹೇಳಬೇಕಾಗಿ. ಆ ರೀತಿಯಲ್ಲಿ ಇದಕ್ಕೆ ಪ್ರಘಟ್ಟಕ, ಅದರಲ್ಲಿ ಅಧ್ಯಾಯ. ಅಥವಾ ದ್ವಿತೀಯ ಪ್ರಘಟ್ಟಕ್ಕೆ ಪಂಚಮೋಧ್ಯಾಯ, ಈಗ ಐದನೇ ಅಧ್ಯಾಯ ಶುರು ಮಾಡ್ತಾರೆ ಉಪನಿಷತ್. ಈಗ ಅಪಕ್ರಮಂತೂ ಗರ್ಭಿಣ್ಯ ಅಂತವತ್ತಿನ ಗರ್ಭ ಪೂರ್ಣಾಯುಧಗಳು ಗರ್ಭಿಣಿಯರು ಇರಬಾರ್ದು ಅಂತಾರಲ್ಲ, ಆ ಮಾತು ಇಲ್ಲಿರೋದು. ಆ ಕಾಲಕ್ಕೆ ಗರ್ಭಿಣಿಯರು ಇರಬಾರ್ದು, ಯಾಕೆ ಮುಂದೆ ಹೇಳ್ತಾರೆ. ಪುರುಷೋ ಹವಾ ಅಯಂ ಆದಿತೋ ಗರ್ಭೋ ಭವತಿ, ಯದೇತತ್ ರೇತಃ ತದೇತತ್ ಸರ್ವೇಭ್ಯೋ ಅಂಗೇಭ್ಯಃ ತೇಜಃ ಸಂಭೂತಂ ಆತ್ಮನ್ನೇವ ಆತ್ಮಾನಂ ಬಿಭರ್ತಿ ತದ್ಯದಾ ಸ್ತ್ರೀಯಾಂ ಸಿಂಚತಿ ಅಥೈನಂ ಜನಯತಿ ತತಸ್ಯ ಪ್ರಥಮಂ ಜನ್ಮ ತತ್ ಸ್ತ್ರೀಯಾ ಆತ್ಮಭೂಯಂ ಗಚ್ಛತಿ ಯಥಾ ಸ್ವಮಂಗಂ ತಥಾ ತಸ್ಮಾದೇನಾಂ ನಾಹಿ ನಸ್ತಿ ಸಾ ಅಸ್ಯ ಏತಮಾತ್ಮಾನಂ ಅತ್ರ ಗತಂ ಭಾವಯತಿ ಸಾ ಭಾವಯಿತ್ರೀ ಸಾ ಭಾವಯಿತವ್ಯಾ ಭವತಿ ತಂ ಸ್ತ್ರೀ ಗರ್ಭಂ ಬಿಭರ್ತಿ ಸೋ ಅಗ್ರೇ ಎವ ಕುಮಾರಂ ಜನ್ಮನಃ ಅಗ್ರೇ ಅಧಿಭಾವಯತಿ ಸ ಯತ್ ಕುಮಾರಂ ಜನ್ಮನೋ ಅಗ್ರೇ ಅಧಿಭಾವಯತಿ ಆತ್ಮಾನಮೇವ ತತ್ ಭಾವಯತಿ ಏಷಾ ಲೋಕಾನಾಂ ಸಂತತ್ಯಾ ಏವಂ ಸಂತತಾ ಹಿ ಇಮೇ ಲೋಕಾಃ ಅದಿಷ್ಟು ನಾಳೆ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ಯೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೀತಿರ್ಸಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ದೇವಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾಳೆ ಈಗ. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾತ್ಯಂ ಬ್ರಹ್ಮ ಜ್ಯೋತಿಃ ನಿರ್ಗುಣಂ ನಿರ್ವಿಕಾರಂ